ஸ்ரீ குருப்போ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சதம் சாபான் மணிக்ரீவ விமோசனம் ஸ்வநாமக்ரஹணாதீவாநிரஸ்தக்ரஹ விக்ரஹம் விருந்தாவனகதம் வந்தே ப்ரஹ்மருத்ரேந்திரவந்திதம் ஸ்வாந்தஸ்தானந்தசய்யாய பூர்ணஜானரசாரணசே உத்துங்கவாக்தரங்காய மத்வதுக்தப்தயே நமஹ. குருமகில குணஜ்ஞம் சத்குணைகாதிவாசம் சமதமபரிநிஷ்டம் சத்வநிஷ்டம் வரிஷ்டம் சகலசுஜனசிஷ்டம் நித்யநிர்தூதகஷ்டம் ஹயமுகபதநிஷ்டம் மாம் பஜந்த ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே. நீலா கராட்சித அனந்த லீலா கோபால பாலிதான் வித்யாபயோநிதீன் வந்தே பிரம்ம வித்யா குருன் மம. பிரம்மச்சரிய ஹரிப்ரீதி சுவித்யா பாதசாரிணஹ இஷ்டதான் கஷ்டஹர்த்ருன்னஹ வித்யாமான்யான் முனீன் நமஹ. வாதிராஜபதத்வந்தபாரிஜாசக்தமானுசான் விஸ்வப்ரிய குருன் வந்தே மந்தோஹம் தேவி சுத்தயே. சத்யம் சத்யம் புனசத்யம் விஷ்ணுதீர்த்தப்ரசாதத்தஹ சர்வே காமாஹ பவந்தேவ ஸ்ரவதோ பிம்பசந்நிதௌ. சிந்தாமணிம் சபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகுப்ரேமதீர்த்தம் வந்தேஹ்யபீஷ்டதம். அஜானதிமிரச்சேதம் புத்திசம்பத்பதாயகம் விஜான விமலம் சாந்தம் விஜயாக்கியகுரும் பஜே. ஓம் ஜன்மாத்யஸ்ய யதோன்வஜாதிதரதஸ்யார்த்தேஷ்வபிக்னஸ்வராட் தேனே ப்ரஹ்மஹ்ருதாயாதிகவயே முஹ்யந்தியம் சூரயஃ தேஜோ வாரிமிருதாம் யதா விரிமயோ யத்ர த்ரிஸர்கோ மிருஷா தாம்னா ஸ்வேன சதா நிரஸ்தகுஹகம் சத்யம் பரம் தீமஹி. ஸ்ரீ குருப்யோ நம. ஹரி ஓம். ಮುಂದೆ ಹೇಳ್ತಾ ಬಂದರೆ ಭಾಗವತದಲ್ಲಿ ಏಕಾದಶ ಸ್ಕಂಧ ಅವಧೂತೋಪಾಖ್ಯಾನ ಜಯಾತ್ಮದಾರ್ಥ ಪಶುಭೃತ್ಯ ಗೃಹಸ್ಥವರ್ಗಾನ್ ಪುಷ್ಣಾತಿ ಯ ಪ್ರಿಯ ಚಿಕೀರ್ಷತ ಯಾ ವಿತನ್ವನ್ ಸೋಂತೆ ಸುಗೃಚ್ಛಂ ಅವರುದ್ಧ ಮನಃ ಸ್ವದೇಹಂ சிருஷ்டுவா ஸ்வபீஜமவசீதி விருக்ஷ தர்மா. இல்லி என்ன நோடிது இதன்ன இல்லை ஹெடுத்தா இத்தாரு. பீஜ விருக்ஷ தானு பித்து ஹோக்த பீஜகளன்ன சிருஷ்டி மாடு. இல்லி எல்லி திருஷ்டாந்ததல்லி யாவ பாகதல்லி இல்லி ஸ்பர்ஷ ಆ ಬೀಜದಿಂದ ಪುನಃ ವೃಕ್ಷ ಬರುತ್ತೆ. ಹಾಗೆ ಜೀವಿಯಾದವ ಬಂದದ್ದೇ ಜನ್ಮ ಕಳ್ಕೊಳ್ಳಿಕ್ಕೆ, ಜನ್ಮಗಳು ಬರೋದು ಕಳ್ಕೊಳ್ಳಿಕ್ಕೆ ಈ ಮನುಷ್ಯ ಜನ್ಮ ಪಡೆದದ್ದು. ಸಾಧನೆ ಮಾಡುತ್ತಾ ಇನ್ನ ಜನ್ಮಗಳು ಬರೋದು ಕಡಿಮೆ ಆಗಬೇಕು. ಆದರೆ ಇವ ಏನು ಮಾಡ್ತಾ ಇದ್ದಾನೆ? ಹೇಗೆ ಬೀಜ ವೃಕ್ಷ ತಾನು ಬಂದದ್ದೇ ಅನೇಕ ಬೀಜಗಳಿಗೆ ಹುಟ್ಟು ಕೊಟ್ಟು ಅನೇಕ ವೃಕ್ಷಗಳು ಬರುತ್ತೋ ಅದೇ ರೀತಿಯಲ್ಲಿ ಆ ವೃಕ್ಷ ರೂಪದಲ್ಲಿ ತಾನೇ ಬರುತ್ತೆ. ಅದೇ ರೀತಿಯಲ್ಲಿ ಜೀವಿಯಾದವ ತಾನಿಲ್ಲಿ ಬಂದಾಗ ಹೆಂಡತಿ ಮಕ್ಕಳು ಮೊದಲಾದಂಥ ಭೃತ್ಯವರ್ಗ ಪಶು ಇವೆಲ್ಲ ಉಷ್ಣ ಅತಿ ಯಾರು ಪೋಷಣೆ ಮಾಡುತ್ತಾರೋ ಅವನಿಗೆ ಅನೇಕ ಜನ್ಮಗಳು ಕಟ್ಟಿಟ್ಟ ಬುತ್ತಿ. ಅಷ್ಟೇ ಅಲ್ಲ, ಕೊನೆಯಲ್ಲಿ ದುಃಖ ಪಡ್ತಾನೆ. ಏನೋ ಸ್ವಲ್ಪ ಇದಾಗ್ತಾ ಇದೆ. ಏನು ಅಂದರೆ, ದೊಡ್ಡ ದೊಡ್ಡ ಜ್ಞಾನಿಗಳೆಲ್ಲ ಬಂದರು, ಮಠಗಳು ಕಟ್ಟಿದವರು ಇದ್ದಾರೆ, ಮನೆಗಳು ಕಟ್ಟಿದವರು ಇದ್ದಾರೆ. ಮನೆಗಳಲ್ಲಿ ಹೆಂಡತಿ ಮಕ್ಕಳು ಆಕಳು ಕರುಗಳು ಎಲ್ಲ ಕಟ್ಟಿಕೊಂಡೇ ಇದ್ರು. ಅವರು ಮಠದಲ್ಲೂ ಎಲ್ಲ ಇಟ್ಕೊಂಡಿದ್ರು. ಶಿಷ್ಯವರ್ಗ ಎಷ್ಟು ಜನ ಪೋಷಣ, ಮನೆ ಆದ್ರೂ ಚೂರು ಜನ ಇರ್ತಾರೆ, ಮಠದಲ್ಲಿ ತುಂಬಾ ಜನ ಆಗ್ತಾರೆ. ಇಲ್ಲೆಲ್ಲರನ್ನ ಪುಷ್ಣಾತಿ ಚೆನ್ನಾಗಿ ಪೋಷಣೆ ಮಾಡ್ತಾ ಇದ್ರು ಎಲ್ಲರೂ. ಮತ್ತು ಅವ್ರಿಗೆ ಯಾರಿಗೂ ಕೃಚ್ಛ ದುಃಖಗಳಾಗಿಲ್ಲಲ್ಲ. ಅಂದ್ರೆ ಹೇಳ್ತಾರೆ, ಇವರು ಪೋಷಣೆ ಮಾಡ್ತಾ ಇದ್ದಾರೆ, ಹೆಂಡತಿ ಮಕ್ಕಳನ್ನ ಶಿಷ್ಯರನ್ನ ಇವರು ಇವರು ಎಲ್ಲರೂ ಪೋಷಣೆ ಮಾಡ್ತಾ ಇದ್ದಾರೆ. ಬರೀ ಪೋಷಣೆ ಮಾಡಿದ್ದಕ್ಕೆ ಯಾರಿಗೂ ದುಃಖ ಬರುತ್ತೆ ಅಂತ ಇಲ್ಲಿ ಹೇಳಿಲ್ಲ. ಮತ್ತೆ ಏನಿಷ್ಟೊತ್ತು ಹೇಳಿದ್ದು ಅಂದ್ರೆ, ಪ್ರಿಯ ಚಿಕೀರ್ಷತಯ ವಿತನ್ವನ್ ಇಲ್ಲಿ ಹೇಳ್ತಾ ಇದ್ದಾರೆ. ಏನು ಆ ಪದಾರ್ಥಗಳೇ ಆಗಲಿ, ಯಾವುದೇ ಆಗಲಿ, ವ್ಯಕ್ತಿಗಳಾಗಲಿ, ಅವರಿಂದ ನನಗೆ ಸುಖ ಸಿಗುತ್ತೆ ಅಂತ ಭಾವನೆ ಇದೆಯಲ್ಲ, ಆ ಭಾವನೆಯಿಂದ ಕೂಡಿಕೊಂಡು ಅವರ ಪೋಷಣಾದಿಗಳು ಮಾಡಿದರೆ ಅವರಿಂದ ಸುಖ ಸಿಗಲ್ಲ, ಅವುಗಳಿಂದ ಸುಖ ಸಿಗಲ್ಲ, ಅದರ ಒಳಗಿರುವ ದೇವರಿಂದ ಸಿಗುತ್ತೆ. ಆ ದೇವರ ಕಡೆ, ಅಲ್ಲಿರುವ ದೇವರೇ ಸುಖಪ್ರದ ಎಂಬ ಎಚ್ಚರದಿಂದ ಆ ಎಲ್ಲರಲ್ಲಿ ದೇವರನ್ನ ನೋಡತಾ ಅವರವರ ಮನದಭಿಲಾಷೆ ಸಲ್ಲಿಸುವುದು ಮಹಾಯಜ್ಞ ಹರಿಪೂಜಾ ಅಂತ ಯಾರು ಮಾಡುತ್ತಾರೋ ಅವರು ಬಂಧನಕ್ಕೆ ಒಳಗಾಗಲ್ಲ. ಯಾರಾದರೆ ಒಳಗಿರುವ ದೇವರ ಕಡೆಯೇ ನೋಡಲ್ಲವೋ, ಕೇವಲ ಇವರೇ ನನಗೆ ಸುಖಪ್ರದರು ಅಂತ ಚಿಂತನೆ ಮಾಡುತ್ತಾರೋ ಅವರಿಗೆ ದುಃಖ ಕಟ್ಟಿಟ್ಟ ಬುತ್ತಿ. ಯಾಕೆ? ಎರಡು ರೀತಿಯಾದ ದುಃಖ. ಒಂದು ಆ ಪದಾರ್ಥಗಳು ಪಶುಗಳು ವ್ಯಕ್ತಿಗಳನ್ನ ಕಳ್ಕೊಂಡಾಗ ದುಃಖ. ಎರಡನೆಯದು ಇದ್ದಾಗಲೇನೆ ಸುಖ ಕೊಡದಿದ್ದರೆ ದುಃಖ. ಯಾಕೆ? ಅವರೊಳಗಿರುವ ದೇವರು ಅವರ ಮೂಲಕ ಸುಖ ಕೊಡಬಾರದು ಅಂತ ಸಂಕಲ್ಪ ಮಾಡಿಬಿಟ್ಟರೆ ಅವೆಲ್ಲ ಇದ್ದರೂ ಸುಖ ಇರಲ್ಲ. ದೃಷ್ಟಾಂತ, ಬಹಳ ಜನ ಬಾಯಿಯಿಂದ ಬರ್ತಾ ಇರುತ್ತೆ. ಏನು ಅಂತ ಯಾರನ್ನು ನೋಡಿ ಹೇಳ್ತಾರೆ ಅವರು, ಒಬ್ಬರು, ನಿಮಗೇನ್ರಿ ಮನೆ ತುಂಬ ಜನ ಇದ್ದಾರೆ, ನಿಮ್ಮವರೇ ಜನ ಇದ್ದಾರೆ, ನಮಗೆ ಯಾರು ಇಲ್ಲ, ನಿಮಗೆಲ್ಲ ಎಲ್ಲರಿದ್ದಾರೆ ಅಂತಾರೆ ಸಾಮಾನ್ಯವಾಗಿ. ಅವಾಗ ಅವರೇನಂತಾರೆ ಕೆಲವರು, ಏನು ಉಪಯೋಗ ಮನೆ ತುಂಬ ಜನ, ಒಬ್ಬರಿಂದ ಸುಖವಿಲ್ಲ ನನಗೆ, ಒಬ್ಬರು ಸುಖ ಕೊಡಲ್ಲ, ಎಲ್ಲರೂ ದುಃಖ ಕೊಡ್ತಾರೆ, ಎಲ್ಲರನ್ನ ಕಟ್ಕೊಂಡು ಏನ್ ಮಾಡ್ಬೇಕು, ಯಾರು ಇಲ್ದಂಗಿದ್ರೆ ಉತ್ತಮ ಅಂತ ಹೇಳಿಬಿಡ್ತಾರೆ. ಹೌದಲ್ವ? ಹಾಗಾದರೆ ವ್ಯಕ್ತಿಗಳು ಪದಾರ್ಥಗಳಿಂದ ನಮಗೆ ಸಂತೋಷ ಸುಖ ಸಿಗತಾ ಇದ್ದರೇನೆ ನಮಗೆ ಬಹಳ ಖುಷಿಯಾಗಿರ್ತೀವಿ, ಸಿಗದೇ ಇದ್ದರೆ ದುಃಖಕ್ಕೆ ಕಾರಣ. ಅವಾಗಂದ್ರು ಹಾಗಾದ್ರೆ ಏನ್ ಮಾಡ್ಬೇಕು? ಇವಾಗ ಅಂದ್ರೆ ಒರಿಜಿನಲ್ ಆಗಿ ನೋಡಿದರೆ ಅವರಿಂದ ಸುಖ ಬರೋದೇ ಇಲ್ಲ. ಮತ್ತೇನು ಅಂದರೆ, ಒಳಗಿರೋ ದೇವರು ಕೊಡ್ತಾರೆ ಅವರಲ್ಲ. ಆ ಚಿಂತನೆ ಇದ್ದಾಗ ಇವರಿಂದ ಸುಖ ಎಂದೂ ಬರಲ್ಲ ಅಂತ ತಿಳ್ಕೊಂಡು, ಇವರು ಕೇವಲ ದೇವರ ಪ್ರತಿಮೆಗಳು ಅಂತ ತಿಳಿದು ಅಲ್ಲಿ ದೇವರ ಪೂಜಾ ಮಾಡೋದು ದೇವರಿಗೆ ಪ್ರೀತಿಕರ. ಅವರವರು ಬೇಡಿದ್ದನ್ನ ಅವರವರಿಗೆ ಕೊಡೋದೇ ಅಲ್ಲಿರೋ ದೇವರ ಪೂಜಾ, ಅದು ಮಾಡೋದೇ ದೇವರ ಪ್ರೀತಿಕರ. ಆ ದೃಷ್ಟಿಯಿಂದ ಅವರನ್ನ ಪೋಷಣೆ ಮಾಡುತ್ತಾ ಬಂದರೆ ಸುಖ ಬಂದರೂ ಸರಿ, ಅಲ್ಲಿ ಅವರ ನೆಪ ಮಾಡಿಕೊಂಡು ದೇವರು ಸುಖ ಕೊಟ್ಟರು ಸರಿ, ಸುಖ ಕೊಡದಿದ್ರು ಸರಿ, ಮತ್ತೇನು ಪ್ರಯೋಜನ ಅವರಿಂದ? ಅಂದ್ರೆ ಭಗವಂತನನ್ನ ಪೂಜಾ ಮಾಡಲಿಕ್ಕೆ ಒಳ್ಳೆ ಪ್ರತಿಮೆ ಸಿಕ್ಕಿದೆ ನನಗೆ, ಅಲ್ಲಿ ಪೂಜಾ ಮಾಡಲಿಕ್ಕೆ ಅಷ್ಟಿದ್ರೆ ಸಾಕು. ಈಗ ದೇವರ ಪೆಟ್ಟಿಗೆಯಲ್ಲಿ ಪ್ರತಿಮೆ ಇದೆ, ಪ್ರತಿಮೆ ಉಪಯೋಗವೆಷ್ಟು? ದೇವರನ್ನ ಅದರಲ್ಲಿ ಕರೆದು ಪೂಜಾ ಮಾಡಿ ಮತ್ತು ಅದನ್ನ ಬಚ್ಚಿಡ್ತೀವಿ ಅಷ್ಟೇ ತಾನೇ. ಆ ಪ್ರತಿಮೆಯನ್ನು ನಮ್ಮ ತಿನ್ಲಿಕ್ಕೋ ಇನ್ಯಾವುದಕ್ಕೋ ಬಳಸ್ತೀವೇನು? ಎಷ್ಟು ಯಾರನ್ನ ಕೇಳಿದ್ರೆ ಇನ್ನೇನು ಪ್ರಯೋಜನ ಆ ಪ್ರತಿಮೆಯಿಂದ, ಇನ್ನೇನಾದ್ರೂ ಮಾಡ್ತೀರೇನ್ರಿ ಅಂದ್ರೆ ನಮಗೇನು ಬೇಡ್ರಿ, ದೇವರನ್ನ ಕರೆದು ಪೂಜಾ ಮಾಡೋ ಪರ್ಯಂತ ಚೆನ್ನಾಗಿದ್ರೆ ಸಾಕಷ್ಟೆ. ನಮಗೆ ದೇವರನ್ನ ಪೂಜಾ ಮಾಡುವ ಅವಕಾಶ ಕೊಟ್ಟರೆ ಸಾಕು ಆ ಪ್ರತಿಮೆ. ಅದಕ್ಕೆ ಆ ಪ್ರತಿಮೆಯನ್ನ ಅಷ್ಟು ಅವಕಾಶ ಮಾಡಿಕೊಟ್ಟದ್ದಕ್ಕೆ ಭದ್ರವಾಗಿಡ್ತೀವಿ. ದೇವರ ಪೆಟ್ಟಿಗೆ ಎಷ್ಟು ಪ್ರತಿಮೆ ಇಡ್ಲಿಕ್ಕೆ ಸಾಧ್ಯ? ಅದಕ್ಕೆ ದೇವರಂದ್ರು, ಮನೆ ತುಂಬ ಪ್ರತಿಮೆಗಳು ಕೊಟ್ಟಿದ್ದೇನೆ, ಆ ಪ್ರತಿಮೆ ಕದಲಲ್ಲ ದೇವರ ಪೆಟ್ಟಿಗೆಯಲ್ಲಿ. ಈ ಮನೆ ಎಂಬ ದೇವರ ಪೆಟ್ಟಿಗೆಯಲ್ಲಿ ಈ ನಿನ್ನ ಸುತ್ತು ಇರುವಂಥ ಪ್ರತಿಮೆಗಳು ಯಾರು? ನಿನ್ನವರೇ ಪ್ರತಿಮೆಗಳಯ್ಯ, ಕದಲುವಂಥ ಪ್ರತಿಮೆಗಳು. ಅಲ್ಲಿ ನನ್ನ ಸನ್ನಿಧಾನ ಇದ್ದೇ ಇರುತ್ತೆ, ನೀನು ಹೋಗಂದ್ರೂ ಹೋಗಲ್ಲ. ಅವ್ರಿಗೇನು ಕೊಡ್ತೀಯ ಸಾಕ್ಷಾತ್ ನಾನು ಸ್ವೀಕಾರ ಮಾಡ್ತೇನೆ, ಡೈರೆಕ್ಟ್ ನಾನೇ ತಗೊಳ್ತೇನೆ. ನಾನು ತಗೊಳಿದ್ರೆ ಅವ್ರಿಗೆ ಅದು ಹೋಗಲ್ಲ. ಊಟಕ್ಕೆ ಹಾಕಿದ್ರೆ ದೇವರು ತಗೊಂಡ್ರೆ ಹೊರತು ಅವ್ರು ಊಟ ಹೋಗಲ್ಲ, ದೇವರು ಖಚಿತ ತಗೊಂತಾನೆ. ಅದಕ್ಕೆ ದೇವರನ್ನ ಪೂಜಾ ಮಾಡಲಿಕ್ಕೆ ಬೇಕಾದ ಪ್ರತಿಮೆಗಳಿವರು ಅಂತ ಅನುಸಂಧಾನದಿಂದ ಇದ್ದು ಅಷ್ಟಾದ್ರೆ ಸಾಕು. ಇನ್ನ ದೇವರು ಅದರ ಮೂಲಕ, ಆ ವ್ಯಕ್ತಿಗಳ ಪದಾರ್ಥಗಳ ಮೂಲಕ ನಮಗೆ ಅವನೇ ಅವರನ್ನ ನೆಪ ಮಾಡಿ ದೇವರೇ ಸುಖ ಕೊಡೋದಾದರೆ ಕೊಡಲಿ, ಅವನಿಚ್ಛ. ಕೊಟ್ಟಿಲ್ಲವಾ ಅವನಿಚ್ಛ, ನಮಗೆಷ್ಟು ಬೇಕಾಗಿತ್ತು? ಈ ಎಕ್ಸ್ಟ್ರಾ ಬೆನಿಫಿಟ್ಸ್ ಏನು ಬೇಕಾಗಿಲ್ಲ, ಬೇಕಾಗಿದ್ದೇ ಅವನ ಪೂಜೆಗೆ ಅವಕಾಶ ಮಾಡಿಕೊಟ್ರೆ ಸಾಕು, ಅದು ಪ್ರತಿಮೆಯ ತಾತ್ಪರ್ಯ ಅಷ್ಟೇ. ಸುತ್ತಿದ್ದವರಲ್ಲಿ ಅವರವರಿಗೆ ಬೇಕಾದ್ದು ಕೊಡೋದು, ಗೋವಿಂದ ಅಂತ ಕೈ ಮುಗಿಯೋದು ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ಫ್ರಮ್ ದೆಮ್. ಯಾವ ಸುಖವೂ ಅವರಿಂದ ಬಯಸದೇ ಇದ್ದರೆ ಪ್ರಾಂತವಾಗಿರ್ಬೋದು, ಅವರು ನಕ್ಕರು ಸಂತೋಷ, ನಗದಿದ್ರೂ ಸಂತೋಷ, ಏನು ಮಾಡಿದ್ರೂ ಸಂತೋಷ. ಅವಾಗಂಥವನಿಗೆ ದುಃಖ ಬರಲ್ಲ. ಇಲ್ಲಿ ವಿಶೇಷವಾಗಿ ಹೇಳುತ್ತಾ ಇದ್ದಾರೆ, ಯಾವನಾದರೆ ನನಗೆ ಸುಖ ಕೊಡುತ್ತಾರೆ, ನನಗೆ ಸುಖ ಕೊಡುತ್ತೆ ಅಂತ ಇವುಗಳ ಮೇಲೆ ಯಾರು ಆ ರೀತಿಯಾದ ಪ್ರೀತಿಯಿಂದ ಸುಖದ ಉದ್ದೇಶವಾಗಿ ಉಷ್ಣಾತಿ ಅಂಥವನು ಯಾರು ಪೋಷಣೆ ಮಾಡುತ್ತಾನೋ ಅಂತೆ ಸುಕೃಚ್ಛ್ರಂ ಆವರುದ್ಧ ಮನಃ ಸ್ವದೇಹಂ ಹೇಳ್ತಾ ಇದ್ದಾರೆ. ವಿಶೇಷವಾಗಿರತಕ್ಕಂಥ ದುಃಖಗಳನ್ನ ಅವನು ಪಡೆಯುತ್ತಾನೆ ಎಂಬುದನ್ನ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಜಿಹ್ವೈಕತೋ ಅಮುಪಕರ್ಷತಿ ಕರ್ಹಿತರ್ಷ ಶಿಷ್ಣೋನ್ಯತಸ್ತ್ವಗುದರಂ ಶವಣಂ ಕುತಶ್ಚಿತ್ ಗ್ರಾಣ್ಯತಶ್ಚ ಪರದೃಕ್ವಚ ಕರ್ಮಶಕ್ತಿ ಬಹ್ಯಸ್ಸ ಪತ್ನೈವ ಗೇಹ ಪತಿಂ ಲುನಂತಿ. ಇಲ್ಲಿ ಹೇಳ್ತಾ ಇದ್ದಾರೆ, ಈ ವಿಷಯಗಳಲ್ಲೇ ಯಾವನು ಆಸಕ್ತನಾಗ್ತಾನೋ ಅವನ ಸ್ಥಿತಿ ಏನಾಗಿ ಬಿಡುತ್ತೆ ಅದನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ದೊಡ್ಡ ವಿಚಾರ, ಆಳವಾಗಿ ತಿಳಿಯಲೇಬೇಕಾದ ವಿಚಾರ. ಇಲ್ಲಿ ಹೇಳ್ತಾ ಇದ್ದಾರೆ, ಈ ವಿಷಯಾಸಕ್ತನಾದವ, ಈ ವಿಷಯಾಸಕ್ತನಾದವ ಅಂದ್ರೆ ಅದರ ಅರ್ಥ ಏನು? ಜ್ಞಾನಿಗಳು ಇದ್ದಾರೆ, ಯತಿಗಳು ಇದ್ದಾರೆ, ಗೃಹಸ್ಥರು ಇದ್ದಾರೆ. ವಿಷಯ, ನಾನಾ ವಿಷಯಗಳಿವೆಯಲ್ಲ ಭೋಗದ್ದು, ಒಂದು ತಗೊಳ್ಳೋಣ. ಯಾವುದು ಅಂದರೆ ಊಟ, ಅದು ಪ್ರಸಿದ್ಧ. ಯತಿಗಳು ಊಟ ಮಾಡ್ತಾರೆ, ದಾಸರು ಊಟ ಮಾಡ್ತಾರೆ, ನಾವು ಊಟ ಮಾಡ್ತೀವಿ. ಜಿಹ್ವಾ ಸೆಳೆಯುತ್ತೆ ಅದು. ಅದಕ್ಕೆ ಹೇಳ್ತಾ ಇದ್ದಾರೆ, ವಿಷಯ ಆಸಕ್ತರು ಅಂದ್ರೆ ಯಾರನ್ನ ಕರೆಯಬೇಕು? ಹಾ, ಜ್ಞಾನಿಗಳಾದ ಯತಿಗಳು, ಜ್ಞಾನಿಗಳಾದಂಥ ದಾಸರು, ಅವರು ಭೋಜನಾದಿಗಳನ್ನು ಮಾಡುತ್ತಾರೆ. ಭೋಜನ ಮಾಡುವಾಗ ಸುಖವೇ ಪಡಲ್ವೇ? ಆ ತಿನ್ನುವಾಗ ಇದು ಬೇಕು ಅದು ಬೇಕು ಅಂತ ಹೇಳಲ್ವೇ? ಮತ್ತೆ ನಾವು ಅಷ್ಟೇ ಅಲ್ವಾ, ತಿನ್ನುವಾಗ ಸುಖ ಪಡ್ತೀವಿ, ಇದು ಬೇಕು ಅದು ಬೇಕು ಅಂತ ಬಯಸ್ತೀವಿ. ಇಬ್ಬರು ಒಂದೇ ಆದ್ರಲ್ಲ. ಮತ್ತೆ ನಮ್ಮನ್ನ ವಿಷಯಾಸಕ್ತರು ಅಂಬೋದೇನು, ಅವರನ್ನ ಅನ್ನದಿರೋದೇನು? ಅವಾಗ ಹೇಳ್ತಾ ಇದ್ದಾರೆ, ಪದಾರ್ಥಗಳನ್ನು ಸೇವನ ಮಾಡುವ ಕಾಲಕ್ಕೆ, ಪದಾರ್ಥಗಳ ಸೇವಾ ಮಾಡೋ ಕಾಲಕ್ಕೆ, ಪದಾರ್ಥಗಳಿಂದಲೇನೇ ಸುಖ ಬರ್ತಾ ಇದೆ ಎಂಬ ದೃಷ್ಟಿಯಿಂದ ಅವುಗಳ ಮೇಲೆ ಆಸಕ್ತನಾದವ ವಿಷಯಾಸಕ್ತ. ಪದಾರ್ಥ ಸ್ವತಂತ್ರವಾಗಿ ನನಗೆ ಸುಖ ಕೊಡುತ್ತೆ ಎಂಬ ಕಲ್ಪನೆ. ಈ ಶಬ್ದಗಳೆಲ್ಲ ಇರಲ್ಲ, ಇದು ತಿಂದ್ರೆ ನಂಗೆ ಸಂತೋಷ ಆಗುತ್ತೆ. ಆ ಜ್ಞಾನಿಗಳಿಗೂ ಇರುತ್ತೆ, ತಿಂದ್ರೆ ಸಂತೋಷ ಆಗತ್ತೆ ಅಂತ. ಆದರೆ ಇದನ್ನು ತಿಂದಾಗ ಇದರೊಳಗಿರುವ ದೇವರು ಅದರ ನೆಪ ಮಾಡಿ ನನಗೆ ಸುಖ ಕೊಡ್ತಾನೆ. ಸುಖ ಕೊಡತಾ ಇರೋದು ದೇವರೇ, ದೇವರೇ ಅಂತ ಸ್ವೀಕಾರ ಮಾಡ್ತಾನೆ. ಆದ್ದರಿಂದ ಅವರು ವಿಷಯಾಸಕ್ತರಲ್ಲ, ಭಗವಂತನಲ್ಲಿ ಆಸಕ್ತರು. ಹಾಗೆ ಅಂತವರೇನು ರುಚಿ ಬಿಟ್ಟಿಲ್ಲ, ಪದಾರ್ಥ ಹಾಕಿಸಿಕೊಳ್ಳೋದು ಬಿಟ್ಟಿಲ್ಲ, ಹೊಟ್ಟೆ ತುಂಬನೇ ಊಟ ಮಾಡ್ತಿದ್ದಾರೆ, ಆದರೂ ಗೆದ್ದವರಾದರು. ನಾವು ಅದೇ ಹಾಗೆ ಊಟ ಮಾಡ್ತೀವಿ, ದೇವರ ಕಡೆ ಗಮನವೇ ಇರಲ್ಲ, ಕೇವಲ ಪದಾರ್ಥವೇ ಸುಖ ಕೊಡುತ್ತೆ ಅಂತ ನೋಡ್ತೀವಿ. ಅದಕ್ಕೆ ಏನಾಗುತ್ತೆ, ಅಲ್ಲಿ ಸುಖ ಬಾರದಿದ್ದರೆ ದುಃಖ ಶುರು ಆಗುತ್ತೆ. ಒಂದು ಪದಾರ್ಥ ತಗೊಂಡು ಸುಖ ಬರಲಿಲ್ಲ, ಅಯ್ಯೋ ಅಂತ ನಮ್ಗೆ. ಅವ್ರಿಗೆ ಹಾಗಲ್ಲ, ಅಲ್ಲಿ ಸ್ವಾಮಿ ಇದ್ದಾನೆ, ಇವತ್ತು ನನಗಲ್ಲಿ ಸುಖ ಕೊಡ್ತಾ ಇಲ್ಲ, ಅವ ಅದನ್ನು ನೆಪ ಮಾಡಿ ಕೊಡ್ತಾ ಇಲ್ಲ, ನಾನು ಏನು ಮಾಡಿದ್ರೂ ಕೊಡಲ್ಲ. ಅದರಿಂದ ಅವನ ನಿಶ್ಚಯ ನಾನು ತಲೆಬಾಗಬೇಕು ಅಂತ ದೇವರು ಕೊಟ್ಟಿಲ್ಲ ಅಂತ ದೇವರ ಕಡೆಗೆ ಹೋಗ್ತಾರಷ್ಟೇ ಹೊರತು ಪದಾರ್ಥದ ದುಃಖ ಅವರಿಗೆ ಬರಲ್ಲ. ಅದಕ್ಕೆ ಯಾರಾದರೆ ಇಲ್ಲಿ ವಿಷಯಾಸಕ್ತ, ವಿಷಯಾಸಕ್ತ ಶಬ್ದ ನಾನಾ ರೀತಿಯಾದ ಪದಾರ್ಥಗಳು ವ್ಯಕ್ತಿಗಳು ಏನಿವೆ ಅವುಗಳಲ್ಲಿರುವ ದೇವರು ಸುಖ ಕೊಡ್ತಾರೆ ಎಂಬುದನ್ನು ಸದಾ ಮೆಲಕು ಹಾಕದೆ ತಿಳಿಯದೇ ಇರುವವರು, ಮೆಲಕು ಹಾಕದೇ ಇರುವವರು, ಚಿಂತನೆ ಮಾಡದೇ ಇರುವವರು ಆ ಕಾಲಕ್ಕೆ, ಅವರು ವಿಷಯಾಸಕ್ತರು. ಏನು ಪದಾರ್ಥದ ಕಡೆಯೇ ಹೋಗ್ತಾರೆ. ಅಂಥವರನ್ನ ಏನು ಮಾಡುತ್ತೆ ಅಂದ್ರೆ ಏಕತಃ ಜಿಹ್ವಾ ಏಕತಃ ಏಕದ ರಸೇ ಅನುಕರ್ಷತಿ. ಅವಾಗ ಹೇಳ್ತಾ ಇದ್ದಾರೆ, ಇವನಿಗೆ ಒಂದು ಸಲ ನಾಲಿಗೆ ಸೆಳೆಯುತ್ತೆ, ಕರಿಹಿ ಕದಾಚಿತ್ ತರಶಾ ಪಿಪಾಸ ಜಲಂ ಪ್ರತಿ. ನಾಲಿಗೆ ಪದಾರ್ಥಗಳ ಕಡೆ ಸೆಳೆಯುತ್ತೆ, ತೃಷಾ ಬಾಯಾರಿಕೆ ನೀರಿನ ಕಡೆ ಸೆಳೆಯುತ್ತೆ. ದೇವರೇ ಸುಖ ಕೊಡತಾರೆ ಅಂತ ತಿಳ್ಕೊಂಡವರಿಗೂ ಬಾಯಾರಿಕೆ ಆಗುತ್ತೆ, ಅವರು ಜಲವನ್ನೇ ಅಪೇಕ್ಷಾ ಪಡ್ತಾರೆ. ಸ್ವಲ್ಪ ದೇವರನ್ನ ಕೊಡ್ರಿ, ದೇವರನ್ನ ಕುಡ್ತೀನಿ ಅಂತ ಅವರೇನು ಹೇಳಲ್ಲ, ನೀರೇ ಕೊಡ್ರಿ ಅಂತ ಹೇಳ್ತಾರೆ. ಆದರೆ ನೀರೇ ಸುಖ ಕೊಡಲ್ಲ, ದೇವರು ಕೊಡ್ತಾರೆ ಎಂಬ ಬುದ್ಧಿ ಅವರಿಗಿರೋದರಿಂದ ತಡಕೊಳ್ಳುವ ಸಾಮರ್ಥ್ಯ ಅವರಿಗೆ ದೇವರು ಕೊಡ್ತಾರೆ, ಅದನ್ನು ಹೇಳ್ತಾ ಇದ್ದಾರೆ. ಈ ವಿಶೇಷವಾಗಿರತಕ್ಕಂಥ ತೃಷ ಬಾಯಾರಿಕೆ ನೀರಿನ ಕಡೆ ಸೆಳೆಯುತ್ತೆ. ಅನ್ಯತಃ ಅನ್ಯದ ಶಿಷ್ಣೋ ಗ್ರಾಮ್ಯ ಧರ್ಮಂ ಪ್ರತಿ. ಇನ್ನು ವಿಶೇಷವಾಗಿ ಶಿಷ್ಣ ಉಪಸ್ಥೇಂದ್ರಿಯ ಅದರ ಧರ್ಮದ ಕಡೆಗೆ ಸೆಳೆಯುತ್ತೆ. ನಂತರ ಕರ್ಮಶಕ್ತಿ, ಕರ್ಮೇಂದ್ರಿಯಗಳು ಅಲ್ಲಿ ಹೇಳ್ತಾ ಇದ್ದಾರೆ, ಶಿಷ್ಣ ಅನ್ಯತಃ ಅಂತ ಹೇಳಿ, ತ್ವಕ್ ಉದರಂ ಶ್ರವಣಂ ಕುತಶ್ಚಿತ್ ಘ್ರಾಣೋ ಅನ್ಯತಃ ಚಪಲ ದೃಕ್ ಕ್ವಚ ಕರ್ಮ ಶಕ್ತಿ. ಇವೆಲ್ಲ ಪಟ್ಟಿ ಕೊಡ್ತಾ ಇದ್ದಾರೆ. ಏನು, ಒಂದು ಸಲ ವಿಶೇಷವಾಗಿ ಹೊಟ್ಟೆ ಸೆಳೆಯುತ್ತೆ ಅಲ್ಲ, ಈ ಹೊಟ್ಟೆ ನಾಲಿಗೆ ಬೇರೇನೋ ಒಂದೇನೋ ಅಲ್ಲಿ ಹೇಳ್ತಾರೆ. ಹೊಟ್ಟೆ ಪದಾರ್ಥದ ಕ್ವಾಂಟಿಟಿ ಬಯಸುತ್ತೆ, ನಾಲಿಗೆ ಟೇಸ್ಟ್ ಅನ್ನ ಬಯಸುತ್ತೆ. ಇಲ್ಲಿ ಡಿಫರೆನ್ಸ್ ಇದೆ ನೋಡಿ. ಹೊಟ್ಟೆ ಹಸಿವಿನ ಇದ್ದಾಗ ಇನ್ನಾ ಬೇಕು ಇನ್ನಾ ಬೇಕು ಅಂತ, ಅಲ್ಲಿ ಎರಡರ ಡಿಫರೆನ್ಷಿಯೇಷನ್ ಬರಬೇಕು, ತಿಳಿಯಬೇಕು. ನಾಲಿಗೆಯಿಂದ ಟೇಸ್ಟ್ ನಮಗೆ ಬೇಕು 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 ಅಂತಿರುತ್ತೆ, ಅಂಥ ಟೇಸ್ಟ್ ಬೇಕು ಇಂಥ ಟೇಸ್ಟ್ ಬೇಕು ಅಂತ ರುಚಿಯ ಬಗ್ಗೆ ನಾಲಿಗೆ ಸೆಳೆಯುತ್ತೆ. ಆ ರುಚಿ ಸಹಿತವಾದ ಕ್ವಾಂಟಿಟಿ ಬಗ್ಗೆ, ಪದಾರ್ಥಗಳ ಬಗ್ಗೆ ಹೊಟ್ಟೆ ಸೆಳೆಯುತ್ತೆ. ಅಲ್ಲಿ ಬಹಳ ಸೂಕ್ಷ್ಮ ಡಿಫರೆನ್ಸ್. ನಾಲ್ಗೆ ಅಂದ್ರೆ ತಿಂತೀವಿ, ಹೊಟ್ಟೆಯು ತಿನ್ನೋದಕ್ಕೆ ಅಲ್ವಾ, ಅಂದ್ರೆ ಈ ಡಿಫರೆನ್ಸ್ ಇರುತ್ತೆ ನೋಡಿ. ನಾಲಿಗೆಯಿಂದ ಒಳ್ಳೆ ಪದಾರ್ಥ ತಗೊಂಡು ಅವರೇನು ಮಾಡಿರ್ತಾರೆ, ಒಂದು ಚಿಕ್ಕ ಕಪ್ಪಲ್ಲಿ ಕೊಡ್ತಾರೆ. ಯಾರು ಕೊಟ್ಟರು? ಚಿಕ್ಕ ಕಪ್ಪಲ್ಲಿ ಕೊಡ್ತಾರೆ, ಕೇಳ್ತಾರೆ ಹೇಗಿದೆ. ನೋಡಿದರೆ ನಾಲಿಗೆಯನ್ನ ಸೆಳೆಯುವ ರುಚಿ, ನಾಲಿಗೆ ಆನಂದ ಆಗ್ತಾ ಇದೆ, ಅದಕ್ಕೆ ಆ ಬಟ್ಲೆಲ್ಲ ಸವರಿ ತಿಂದ್ಬಿಟ್ರು. ಸಾಕಲ್ಲ ಅಂದ್ರೆ ನಾಲಿಗೆ ಅಲ್ಲ, ಹೊಟ್ಟೆ ಹೇಳುತ್ತೆ ಹಸಿವೆ ಇನ್ನ ಇದೆ ಆದ್ದರಿಂದ ಇನ್ನ ಬೇಕು. ಅದಕ್ಕೆ ನಾಲಿಗೆ ರುಚಿಯ ಕಡೆ ಸೆಳೆಯುತ್ತೆ, ಹೊಟ್ಟೆ ಪದಾರ್ಥದ ಕಡೆಗೆ ಸೆಳೆಯುತ್ತೆ. ನಂತರ ಹೇಳ್ತಾರೆ ತುವಕ ಅಂತ ಹೇಳಿದರು. ಈ ಚರ್ಮ ಮೇಲಿನ ತ್ವಕ್ ಇಂದ್ರಿಯ, ಚರ್ಮದೊಳಗೆ ತ್ವಗ್ ಇಂದ್ರಿಯವಿದೆ. ತ್ವಕ್ ಅಂದ್ರೆ ಚರ್ಮ, ಎರಡೂ ಒಂದೇ ಅಲ್ಲ. ತ್ವಕ್ ಅಂದ್ರೆ ಇಂದ್ರಿಯ, ಚರ್ಮದೊಳಗಿರುವ ಇಂದ್ರಿಯ. ಇಟ್ ಈಸ್ ಡಿಫರೆಂಟ್, ಸ್ಕಿನ್ನು ಅದು ಒಂದೇ ಅಲ್ಲ. ಇದು ಸ್ವಲ್ಪ ನಮ್ಗೆ ತಿಳ್ಕೋಬೇಕು. ಏನು ಅಂದರೆ ಇಂದ್ರಿಯ ಬೇರೆ, ಗೋಲಕ ಬೇರೆ. ಇಂದ್ರಿಯ ಬೇರೆ, ಗೋಲಕ ಬೇರೆ. ಕಣ್ಣಿದೆ, ಇದೆಲ್ಲ ಸೇರಿ ಕಣ್ಣು ಅಂತೀವಿ. ಅರೆಪ್ಪೆಗಳು, ಅರೆಪ್ಪೆಗಳ ಕೂದಲು, ಒಳಗೆ ಗುಡ್ಡು, ಎಲ್ಲ ಸೇರಿ ಕಣ್ಣು ಅಂತ. ನೀವು ನೋಡಿದ್ರೆ ಯಾರಿಗೆ ಕಣ್ಣಿರಲ್ಲ ಅಂದರೆ ಕಣ್ಣು ನೋಟವೇ ಇರಲ್ಲ ಅವರಿಗೆ ಕಣ್ಣಿನ ರೆಪ್ಪೆ ಇರುತ್ತೆ, ಒಳಗೆ ಗುಡ್ಡು ಇರುತ್ತೆ. ನೋಡಲಿಕ್ಕೆ ಕಣ್ಣಿದ್ದವರಿಗೆ ಹೇಗಿರುತ್ತೋ ಹಾಗೆ ಎಲ್ಲ ಸೆಟಪ್ ಇರುತ್ತೆ. ಅವ್ರು ಹೀಗೆ ನೋಡ್ತಿರ್ತಾರೆ, ಸಾಮಾನ್ಯ ನೋಡಿದ್ರೆ ನಮ್ಮನೇ ನೋಡ್ತಿರ್ತಾರ ಅಂತ ಅನಿಸ್ಬಿಡುತ್ತೆ. ನೋಡಿದ್ರೆ ಅವ್ರು ಕಣ್ಣೇ ಇಲ್ಲ, ಹೀಗೆ ನೋಡ್ತಿದ್ದಾರೆ ಅಂತ ನಂತರ ಗೊತ್ತಾಗುತ್ತೆ, ಹೋಗಲ್ವಾ? ಮತ್ತೆ ಕಣ್ಣಿದೆ ಅಂತ ಹೇಳಬೇಕೋ ಇಲ್ವೋ? ಯಾಕೆ ನಮ್ಮ ತಲೆಯಲ್ಲಿ ಕಣ್ಣು ಅಂದರೆ ಈ ರೆಪ್ಪೆ, ಈ ಒಳಗಿನ ಗುಡ್ಡು, ಕಪ್ಪು ಬಿಳಿ ಎಲ್ಲ ಇದೇ ತಾನೇ ಕಣ್ಣು ಅಂದರೆ? ಅದು ಅವರಿಗಿದೆ. ಸೊ ಅವ್ರಿಗೆ ಕಣ್ಣಿದೆಯೋ ಇಲ್ವೋ? ಇಲ್ಲ ಅಂತೀವಲ್ಲ. ಅಂದರೆ ಹಾಗಲ್ಲ, ಕಣ್ಣು ಅಂದರೆ ಈ ಮೇಲಿನ ಸೆಟಪ್ ಅಲ್ಲ, ಅದರೊಳಗೆ ಅದರೊಳಗೆ ಡಬ್ಬಿ, ಡಬ್ಬಿ ಒಳಗೆ ಕುಂಕುಮ ಹಾಕ್ತಿರಲ್ವಾ, ಕುಂಕುಮ ಬೇರೆ ಡಬ್ಬಿ ಬೇರೆ. ಹಾಗೆ ಈ ಗುಡ್ಡು ರೆಪ್ಪೆ ಎಲ್ಲ ಡಬ್ಬಿಯಂತೆ, ಅದರೊಳಗೆ ಇರತಕ್ಕಂಥದ್ದು ಕಣ್ಣೆಂಬ ಇಂದ್ರಿಯ. ಆ ಇಂದ್ರಿಯ ಅತೀಂದ್ರಿಯ. ನೋಡಿ ಆ ಇಂದ್ರಿಯ ಹೇಗಿರುತ್ತೆ, ಈ ಇಂದ್ರಿಯಗಳಿಗೆ ಇಂದ್ರಿಯವೇ ಕಾಣಿಸಲ್ಲ, ಅತೀಂದ್ರಿಯ. ಕಣ್ಣೆಂಬ ಇಂದ್ರಿಯ ಈ ಗೋಲಕದಲ್ಲಿ ಕೂತಿದೆ, ಈ ಕಣ್ಣಿಗೇನೆ ಕಾಣಿಸಲ್ಲ. ಹಾಗೆ ಇದು ಕಿವಿ ಎಂದರೆ ಇದು ಇಂದ್ರಿಯ ಅಲ್ಲ, ಇದು ಗೋಲಕ, ಇಲ್ಲಿ ಇಂದ್ರಿಯ ಒಳಗಿದೆ. ಹಾಗೆ ಈ ಚರ್ಮ ಇದೆಯಲ್ಲ, ಇದರೊಳಗೆ ಒಂದು ಇಂದ್ರಿಯ. ಅಲ್ಲ, ಚರ್ಮ ಮೈತುಂಬ ಇರುತ್ತೆ, ಆ ಇಂದ್ರಿಯವು ಮೈತುಂಬ ವ್ಯಾಪಿಸುತ್ತೆ, ಅದನ್ನ ತ್ವಕೇಂದ್ರಿಯ ಅಂತ ಕರೀತಾರೆ. ಆ ತ್ವಕೇಂದ್ರಿಯ ಏನು ಮಾಡುತ್ತೆ ಅಂದರೆ ಸ್ಪರ್ಶ ಸುಖವನ್ನ ಬಯಸುತ್ತೆ. ಏನು ಸ್ಪರ್ಶ ಸುಖ ಅಂದ್ರೆ ಯಾರ ಮುಟ್ಟು ಮುಟ್ಟಿ ಏನ್ ಬೇಕಾಗಿಲ್ಲ, ಬಿಸಿಲು ಕಾಲ, ಎಸಿ ಹಾಕ್ತೀರ, ಫ್ಯಾನ್ ಹಾಕ್ತೀರ, ಆ ಗಾಳಿಯಿಂದ ಏನ್ ಬರುತ್ತೆ, ತಣ್ಣಗಿನ ಸ್ಪರ್ಶ. ಚಳಿಗಾಲ, ಆ ಮಿಷಿನ್ ಹಾಕ್ತೀರ, ಬಿಸಿ ಸ್ಪರ್ಶ. ಅದು ಚರ್ಮದ ಮೂಲಕ ತ್ವಗೇಂದ್ರಿಯ ಆ ಸ್ಪರ್ಶವನ್ನ ಗ್ರಹಣ ಮಾಡಿ ಸುಖ ನಮಗೆ ಬರುತ್ತೆ. ಅದಕ್ಕೆ ಆಯಾ ಕಾಲ ಬಂದ ಕೂಡಲೇ ತ್ವಗೇಂದ್ರಿಯ ಬಯಸ್ತಾ ಇರುತ್ತೆ. ಏನು, ನನಗೀ ಸುಖ ಬೇಕು, ಸುಖ ಬೇಕು, ಸುಖ ಬೇಕು, ಸುಖ ಬೇಕು, ಅದು ಸೆಳೀತಾ ಇರುತ್ತೆ ಒಂದು ಕಡೆ. ತ್ವಕ್ ಉದರಂ, ಹೊಟ್ಟೆ ಸೆಳೆಯುತ್ತೆ, ಇನ್ನ ತುಂಬಿಲ್ಲ ಇನ್ನ ತುಂಬಿಲ್ಲ, ಅಲಾರಂ ಹೊಡಿತಾನೆ ಇರುತ್ತೆ. ಮಠಕ್ಕೆ ಹೋಗ್ತಾರೆ, ಆರಾಧನೆಯೋ ಇನ್ನೊಂದು ಮತ್ತೊಂದು ಹೋಮವೋ ಹವನವೋ ಹೋಗ್ತಾರೆ. ಯಾವಾಗೂ ಇವರಿಗೆ ಮಠದಲ್ಲಿ ನಂಬಿಕೆ, ಹೊಟ್ಟೆ ತುಂಬ ಕೊನೆಗೆ ಊಟಕ್ಕೆ ಹಾಕ್ತಾರೆ ಅಂತ. ಯಾಕೆ, ತುಂಬ ಸಲ ಊಟ ಮಾಡಿರ್ತಾರೆ. ಅವತ್ತು ಮಠದವರು ಎಕ್ಸ್ಪೆಕ್ಟ್ ಮಾಡಿದ್ದು 100 ಜನ, ಬಂದಿದ್ದು 500 ಜನ. ಆ ಮಾಡಿದ 100 ಜನದ ಅಡಿಗೆ ಎಷ್ಟು ನೀರು ಹಾಕಿ ಮದುವೆ ಮಾಡಿದ್ರು, 500 ಜನಕ್ಕೆ ಎಲ್ಲಿ ಆಗತ್ತರಿ? ಆಗಲ್ಲ, ಹೌದಾ? ಅವಾಗ ಕೂತವರಿಗೆ ಏನು ಮಾಡುತ್ತಾರೆ, ಅವರಿಗೆ ಕೈ ಚೆಲ್ಲಿರ್ತಾರೆ, ಏನು ಮಾಡೋಣಪ್ಪ, ಊಟ ಅಂತ ಒಂದು ಮುಗಿಸ್ಬಿಡೋಣ ಅಂತ ಹೇಳಿ ಹೇಳ್ತಾರೆ. ಬಡಿಸೋವರಿಗೆ ಹೇಳ್ತಾರೆ, ಒಂದು ಸಲ ಎಲ್ಲ ಕಡೆ ಅನ್ನ ಹಾಕ್ಕೊಂಬಂದ್ಬಿಡಿ, ಆಯ್ತಾ, ಒಂದೊಂದು ಸೌಟು ಹುಳಿ ಹಾಕ್ಕೊಂಡು ಬನ್ನಿ, ಮತ್ತೆ ಒಂಚೂರು ಅನ್ನ ಹಾಕಿದಂತೆ ಮಾಡಿ, ಒಂದೊಂದು ಸೌಟ್ ಸಾರ ಹಾಕ್ಕೊಂಡು ಬನ್ನಿ, ಯಾರು ಚೀರಿದ್ರು ಕೂಗಿದ್ರು ಹಿಂದಕ್ಕೆ ತಿರುಗಿ ನೋಡಬೇಡಿ, ಇನ್ಸ್ಟ್ರಕ್ಷನ್ಸ್ ಯಾರಿಗೆ ಬಡಿಸುವವರಿಗೆ ಕೊಡ್ತಾರೆ, ಪದಾರ್ಥಕ್ಕೆ ತಕ್ಕಂತೆ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಹಾ, ಇಷ್ಟು ಮಾಡಿ ಕೃಷ್ಣಾರ್ಪಣ ಅಂದ್ಬಿಟ್ರಾಯ್ತು, ಆದ್ಮೇಲೆ ಗೋವಿಂದ ಅಂದ್ಬಿಟ್ರಾಯ್ತು, ಊಟವೇನೋ ಮುಗೀತು. ಇವರು ಹುಳಿ ಹುಳಿ ಅಂತಾರೆ, ಹುಳಿ ಬರಲ್ಲ, ಬಕೆಟು ಬರಲ್ಲ, ಹಿಡ್ಕೊಂಡವನು ಬರಲ್ಲ, ಅದೃಶ್ಯ ಫಾಸ್ಟ್ ಆಗಿ ಹೊಟ್ಟೋಗ್ತಾ ಇರ್ತಾನೆ. ಅವನಿಗೆ ಕಿವಿಯೇ ಕೇಳಿಸಲ್ಲ ಅವತ್ತು, ದಿನಾಗೂ ಮೇಲೆ ಬಿದ್ದು ಕೇಳ್ತಾನೆ, ಹುಳಿ ಬೇಕಾ ಹುಳಿ ಬೇಕಾ ಅಂತ ಬಕೆಟ್ ಎಲ್ಲ ನಮ್ಮ ಮೇಲೆ ಸುರಿಯುವಂಗ ಮಾಡ್ತಾ ಇರ್ತಾನೆ. ಇವತ್ತು ಕಾಣಿಸೋದೇ ಇಲ್ಲ. ಎಲ್ಲರೂ ಊಟದಿಂದ ಎದ್ರು, ಯಾರಕ್ಕೆ ಕೇಳಿದ್ರು ಊಟ? ಹಾಂ ಆಯ್ತು, ಹೌದಾ, ಹುಳಿ ಬಂತು. ಹುಳಿ ಬರಲಿಲ್ವಾ? ಯಾಕೆ ಮುಖ ಸಪ್ಪಿದೆ? ಹುಳಿ ಬರಲಿಲ್ವಾ? ಬಂದಿದೆ. ಸಾರ ಹಾಕಿಲ್ವಾ? ಹಾಕಿದ್ದಾರೆ. ಸ್ವೀಟ್ಗಳು ಹಾಕಿದ್ದಾರೆ. ಮತ್ತೆ ಯಾಕೆ ಮುಖ ಹಾಗೆ? ಹಾಂ, ಅನ್ನ ಇಷ್ಟೇ, ಅರ್ಧ ಸೌಟು ಹುಳಿ, ಅರ್ಧ ಸೌಟು ಸಾರು, ಎರಡು ಕಾಳು ಬೂಂದಿ, ಸ್ವೀಟ್ ತುಂಡು. ಏನ್ರಿ ಅದು? ಹಾಗಂದ್ರು, ನಿಮಗೆ ಟೇಸ್ಟ್ ಅಲ್ರಿ ಬೇಕಾಗಿದ್ದು. ಇಷ್ಟು ತಿಂದ್ರು ಅದೇ ಟೇಸ್ಟೇ, ಇಷ್ಟು ತಿಂದ್ರು ಅದೇ ಟೇಸ್ಟೇ. ಮತ್ತೆ ಹುಳಿ ಇಷ್ಟು ಹಾಕಿದ್ರೆ ಸಾಕಾಗಲ್ಲ ನಿಮಗೆ, ಹೊಟ್ಟೆ ತುಂಬಬೇಕಲ್ಲ ಅಂದ್ರು. ಓಹ್, ನಾಲಿಗೆ ಬೇರೆ ಹೊಟ್ಟೆ ಬೇರೆನಾ? ಅನುಭವ ಆಯ್ತು, ಹೊಟ್ಟೆ ಕೇಳುತ್ತೆ, ಕ್ವಾಂಟಿಟಿ ಕೇಳುತ್ತೆ, ಇಷ್ಟೇ ಹಾಕಿದ್ರು ಅಂತ. ಹೌದ್ ತಾನೆ, ಅದಕ್ಕೆ ಹೊಟ್ಟೆ ಸೆಳೆಯುತ್ತೆ. ನಂತರ ಇನ್ನೊಂದಂತೂ ಸೆಳಿತಾನೇ ಇರುತ್ತೆ. ಯಾವುದು ಹೇಳ್ತಾ ಇದ್ದಾರೆ? ಶ್ರವಣಂ ಕುತಶ್ಚಿತ್. ಈ ಕಿವಿ ಸೆಳಿತಾ ಇರುತ್ತೆ, ಎರಡಕ್ಕೆ ಸೆಳೆಯುತ್ತೆ. ಯಾವುದಕ್ಕೆ ಅಂದರೆ, ನಾನಾ ರೀತಿಯಾದ ಹಾಡುಗಳು ಅದು ಇದು ಕೇಳಬೇಕೆಂದು ಸೆಳೀತಾ ಇರುತ್ತೆ. ಕೆಲವರು ಅವರನ್ನು ನೋಡಿದರೆ ಅನ್ನಿಸ್ತಾ ಇರುತ್ತೆ, ಇವರೆಲ್ಲ ಮುನಿಗಳು ಋಷಿಗಳು ಆಗಿರಬೇಕು, ಪ್ರಾರಬ್ಧ ಕರ್ಮದಿಂದ ಹೀಗೆ ಹುಟ್ಟಿರಬೇಕು. ಅವರು ಯಾರ ಸಂಪರ್ಕದಲ್ಲಿರಲ್ಲ, ರೂಮಲ್ಲಿ ಒಬ್ಬರೇ ಕೂತಿರ್ತಾರೆ, ಆದರೆ ಕಿವಿಯಲ್ಲಿ ಹಾಕೊಂಬಿಟ್ಟಿರ್ತಾರೆ. ಏನು ಯಾವುದೋ ಹಾಡುಗಳು ಅದು ಇದು ಎಲ್ಲ ಮಾಡ್ತಿರ್ತಾರೆ, ಆದಮೇಲೆ ಅದು ಹಾಕ್ಕೊಂಡು ಡ್ಯಾನ್ಸು ಮಾಡ್ತಿರ್ತಾರೆ. ಅವ್ರು ನೋಡಿದರೆ ನಗುವರು, ರೋದಿಸುವರು, ನಾಟ್ಯವಾಡುವರು ಅಂತದೇ ನೆನಪಾಗುತ್ತೆ. ಸಬ್ಜೆಕ್ಟ್ ಒಂದೇ, ದೇವರ ಕಡೆ ಹೋಗಿಲ್ಲ, ಬೇರೆ ಕಡೆ ಹೋಗ್ತಾ ಇದೆ. ಅವ್ರು ಪಾಪ ಆ ಥರ ಇದ್ದವರು ಪ್ರಾರಬ್ಧ ಕರ್ಮ ಇಟ್ಟುಕೊಂಡು ಈ ಥರ ಡೈವರ್ಟ್ ಆಗಿದ್ದಾರೆ ಏನು ಅನಿಸ್ಬಿಡುತ್ತೆ ಅವ್ರನ್ನ ನೋಡಿದರೆ. ಪಾಪ, ಅದಷ್ಟು ತೀವ್ರವಾಗಿ ಆ ಹಾಡುಗಳು ಕೇಳೋದರಲ್ಲೇ ಆನಂದ. ಪಕ್ಕದಲ್ಲಿ ಸುನಾಮಿ ಬಂದರೂ ಗೊತ್ತಾಗಲ್ಲ ಅವರಿಗೆ, ಅಷ್ಟು ದೀಕ್ಷ. ಎಂಥ ಪರಿ, ಪಾಪ ಪಾಪ. ಅವ್ರನ್ನ ನೋಡಿ ಕರುಣಾನು ಹೆದರ್ಕೊಂಬತ್ತು, ಎಲ್ಲ ನಿನ್ನ ನನ್ನ ನೋಡಿ ಎಲ್ಲ ಹೆದರ್ಕೊಂತಾರೆ. ಇವರಿಗೆ ಹತ್ತಿರ ಬಂದರೂ ಗೊತ್ತು ಆಗ್ತಾ ಇಲ್ಲ ಎಷ್ಟು ಕಿವಿ ಇವರನ್ನ ಕಾಯ್ತಾ ಇದೆ ಅಂತ. ಕಿವಿ ಸೆಳೆಯುತ್ತೆ. ಇನ್ನ ಇದು ಬಹಳ ಉತ್ತಮ ಒಂದು ರೀತಿಯಲ್ಲಿ. ಆದರೆ ಇನ್ನೊಂದು ಕಿವಿಯ ಲಕ್ಷಣ ಇದೆ. ಅವರ ಮಾತು ಇವ್ರ ಮಾತು, ಅವರ ಮಾತು ಇವ್ರ ಮಾತು ಕಿವಿಯಲ್ಲಿ ಬೀಳದಿದ್ರೆ ಬದುಕಿದ್ದೇ ಪರ್ಪಸ್ ಏನು ಅಂದರೆ ತಲೆಯಲ್ಲಿ ಆಲೋಚನೆ ಬರ್ತಾ ಇರುತ್ತೆ. ಎಲ್ಲರ ವಿಷಯಗಳು ಕೇಳಿದೆ, ಅವ್ರು ಹಾಗಂತೆ, ಇವ್ರು ಹೀಗಂತೆ, ಇವ್ರು ಹೀಗಂತೆ, ಅವ್ರು ಹಾಗಂತೆ, ಈ ವಿಷಯ ಮಾತಾಡುತ್ತಾ ಇದ್ರೆ ಏನು ಅಂದರೆ, ದೇವತೆಗಳು ಗಂಧರ್ವರೆಲ್ಲ ವಿಶೇಷವಾಗಿ ವಿಮಾನಗಳಲ್ಲಿ ಆಕಾಶದಲ್ಲಿ ಹೋಗ್ತಾ ಇದ್ದಾರೆ, ಆನಂದ ಹೇಗೆ ಪಡ್ತಿರ್ತಾರೆ, ಹಾಗೆ ಅವ್ರು ಹಾಗಂತೆ, ಇವ್ರು ಹೀಗಂತೆ, ಹೌದಾ 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 ಅಂತ ಕೇಳ್ತಾ ಇದ್ರೆ ಬ್ರಹ್ಮಾನಂದ. ಆ ಸಿಕ್ಕಿಲ್ಲ, ಆಶುರ ಆಗುತ್ತೆ. ಬದುಕಿನಲ್ಲಿ ಇನ್ನೇನಿದೆ ರೀ ಟೇಸ್ಟು? ಏನೋ ಅಪ್ಪ, ಅವ್ರದ್ದು ಇವ್ರದ್ದು ಇದೆಲ್ಲ ಕೇಳಬೇಕು, ಅದು ಬಿಟ್ರೆ ಇನ್ನೇನಿದೆ ನಮ್ ಬದುಕಿನಲ್ಲಿ? ಹೌದಲ್ವೇ, ಅದೇ ನಮಗೆ ಬರ್ತಾ ಇರುತ್ತೆ. ಈ ಕಿವಿ ಸೆಳೀತಾ ಇರುತ್ತೆ, ಕಿತ್ತಾ ಇರುತ್ತೆ. ಏನಾಯ್ತೋ ಏನೋ, ಏನಾಯ್ತೋ ಏನೋ, ಆ ವಿಷಯ ಬೇಕು, ಈ ವಿಷಯ ಬೇಕು, ಅದು ಬೇಕು, ಇದು ಬೇಕು ಅಂತ ವಾರ್ತೆಗಾಗಿ ಕಿವಿ ಸೆಳೀತಾ ಇರುತ್ತೆ. ಅದು ಮನೆಯಲ್ಲಿದ್ರೂ ಅಷ್ಟೇ ಕಿವಿ, ಮಠದಲ್ಲೂ ಇದ್ರೂ ಅಷ್ಟೇ, ಎಲ್ಲಿದ್ರೂ ಈ ಕಿವಿ ಆ ಕಡೆ ತಿರುಗಿದರೆ ಅಷ್ಟೇ ದೇವರ ಕಡೆ ತಿರುಗಿದರೆ ಕಿವಿ, ಅದು ಕಿವಿ ಅದೇ ಕೆಲಸ ಮಾಡುತ್ತೆ. ಏನು, ಯಾರಾದರೂ ಮಾತಾಡ್ತಾ ಇದ್ರೆ ಬೇಡ ಅಂತಿದ್ರತ್ತೆ, ದೇವರ ಕುರಿತು ಕೇಳೋಣ ಕೇಳೋಣ ಅಂತ. ಆ ಕೇಳಬೇಕೆಂಬ ಕಿವಿಯ ಆತುರ ದೇವರ ಕಡೆಗೆ ಕಳಿಸಿ ಎಂಬುದು ತಾತ್ಪರ್ಯ. ಆಯಾ ಇಂದ್ರಿಯಗಳಿಗೆ ಏನೇನು ಆಸಕ್ತಿ ಇದೆಯಲ್ಲ, ಆಸಕ್ತಿಯನ್ನು ಕಟ್ ಮಾಡಬೇಡಿ. ಅದು ಲೌಕಿಕದ ಕಡೆಗೆ ಕಳಿಸದೆ ದೇವರ ಕಡೆ ಡೈವರ್ಟ್ ಮಾಡಿದರೆ ಮೋಕ್ಷ ಲಾಭ ಅಂತ ಹೇಳಿದರು. ನಂತರ ಶ್ರವಣಂ ಕುತಶ್ಚಿತ್, ನಂತರ ಹೇಳ್ತಾ ಇದ್ದಾರೆ, ಘ್ರಾಣ ಅನ್ಯತಃ. ಈ ಶ್ರವಣ ಅಂಬುದರಲ್ಲಿ ಇನ್ನೊಂದಿದೆ. ಏನದು ಅಂದ್ರೆ, ಕೇಳ್ತಾನೆ ಇರ್ತಾರೆ, ಕೇಳಬೇಕೆಂಬುದರಲ್ಲಿ ಒಳ್ಳೆ ತಾತ್ಪರ್ಯ ಇರುತ್ತೆ, ಕೇಳ್ತಾ ಇರ್ತಾರೆ, ಆ ಕೇಳೋದರಲ್ಲೇ ಒಳಗೆ ದೆವ್ವ ಸೇರ್ಕೊಂಡ್ಬಿಡುತ್ತೆ. ಏನು, ನನ್ನಷ್ಟು ತಿಳ್ಕೊಂಡವರು ಯಾರೂ ಇಲ್ಲ ಅಂತ, ನನ್ನಷ್ಟು ತಿಳ್ಕೊಂಡವರು ಯಾರೂ ಇಲ್ಲ. ನೋಡಿ, ಆ ಶ್ರವಣ ಮಾಡ್ತಾನೆ ಇರ್ತಾರೆ, ಪುರಾಣ ಕಾಲಕ್ಕೋ ಪಾಠ ಕಾಲಕ್ಕೋ ಯಾವುದರ ಕಾಲಕ್ಕೋ ಶ್ರವಣ ಮಾಡ್ತಾನೆ ಇರ್ತಾರೆ. ಆ ಶ್ರವಣ ಮಾಡೋದರಲ್ಲಿ ತಾತ್ಪರ್ಯ ಎಲ್ಲಿರುತ್ತೆ? ಡಿಟೆಕ್ಷನ್. ನನಗೆ ಗೊತ್ತಿದ್ದೆಲ್ಲ ಇವರಿಗೆ ಗೊತ್ತಿದೆಯಾ ಇಲ್ವಾ, ಇವರ ಮಾತನ್ನ ಕೇಳೋಣ, ಅದರಲ್ಲಿ ಇವರಿಗೆಷ್ಟು ಗೊತ್ತಿದೆಯೋ ಗೊತ್ತಾಗಿ ಬಿಡುತ್ತೆ. ಹೌದಲ್ವಾ? ಅದಕ್ಕಾಗಿ ಕೇಳೋಣ. ಬಗಬಗೆಯ ಶ್ರವಣಗಳು ಕೂತಿವೆ. ಆ ಶ್ರವಣ ಮಾಡಿ ನಂತರ ಅದರಿಂದ ನಿರ್ಣಯ, ಈ ಕೂತವರಿಗೆ ಇಷ್ಟೇ ಗೊತ್ತು ಎಂಬ ನಿರ್ಣಯ ಕೂಡಲೇ ಮತ್ತೇನು ಒಳಗೆ ಪ್ರಚೋದನೆ, ಅವರಿಗಿಂತ ನಿನಗೆ ಜಾಸ್ತಿ ಗೊತ್ತು ನೋಡು ಅಂತ ಪ್ರಚೋದನೆ. ಆ ಪ್ರಚೋದನೆಯಿಂದ ಏನಾಗುತ್ತೆ ಅಂದರೆ, ಆ ಪ್ರವಚನ ಮುಗಿದ ಕೂಡಲೇ ಆ ಪ್ರವಚನ ಮಾಡಿದವನ್ನು ಹಿಡ್ಕೊಂಡು ತಮಗೆ ಗೊತ್ತಿದ್ದೆಲ್ಲ ಅವರ ಮುಂದೆ ಹೇಳಿಬಿಡೋದು. ಅವ್ರು ನೋಡ್ತಿರ್ತಾರೆ, ಪ್ರವಚನಕ್ಕೆ ಬಂದದ್ದು ನಾನಾ ಇವರ ಅಂತ ನೋಡ್ತಿರ್ತಾರೆ, ಕೇಳಿರಲ್ಲ ಅವರನ್ನು ಹೇಳಿ ಅಂತ. ಅವರೇ ಆಶುವಾಗಿ ಹೇಳಿಬಿಡ್ತಾ ಇರ್ತಾರೆ, ಪಟ 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 ಹೇಳ್ತಿರ್ತಾರೆ. ಇವ್ರಿಗ ಮುಂದಕ್ಕೆ ಹೋಗ್ಲಿಕ್ಕಿಲ್ಲ, ಹಿಂದಕ್ಕೆ ಹೋಗ್ಲಿಕ್ಕಿಲ್ಲ, ಬಿಡ್ಲಿಕ್ಕಿಲ್ಲ, ಬಿಡಿಸ್ಕೊಳ್ಲಿಕ್ಕಿಲ್ಲ, ಹಾಗೇ ನೋಡ್ತಿರ್ತಾರೆ. ನೋಡ್ರಿ ಅಂತೇಳಿ ಸರಿ 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 ಎಲ್ಲ ಹೇಳ್ತಿರ್ತಾರೆ. ಕೊನೆಗೆ ಆ ವ್ಯಕ್ತಿನ ಬಿದ್ದು ಹೋಗ್ತಾನೆ ಎಂಬ ಕಾಲಕ್ಕೆ ನಿಲ್ಲಿಸ್ತಾರೆ. ನಿಲ್ಲಿಸಿ ಇಷ್ಟು ಮಧ್ವಾಚಾರ್ಯ ಹೇಳಿದ್ದಿದೆಲ್ಲ ಅವ್ರು ಅಧ್ಯಯನ ಮಾಡಿರ್ತಾರಲ್ಲ, ಅವ್ರಿಗೆ ಗೊತ್ತೋ ಇಲ್ವೋ, ವಿಶೇಷ ಉಪದೇಶ ಕೊಟ್ಬಿಟ್ಟು ಕೊನೆಗೆ ಅವರಿಗೆ ಸ್ವಲ್ಪ ಸಂಕೋಚ ಆಗುತ್ತೆ. ಇವರು ಪಂಡಿತರಲ್ಲ, ಇವ್ರಿಗೆ ಗೊತ್ತಿರ್ಬೋದು, ನಾನು ಹೇಳಿಬಿಟ್ಟೆ ಅಂತ ಕೊನೆಗೆ ಪಾಲಿಶ್ ಆಗಿ ಹೇಳ್ತಾರೆ. ಏನಂತ ಗೊತ್ತಾ, ಹಾ ನಾನು ತಿಳ್ಕೊಂಡದ್ದೆಲ್ಲ ನಿಮ್ಮಿಂದ ಒಪ್ಪಿಸಿದೆ ಅನ್ಕೊಳ್ಳಿ ಪಾಪ ಅಂತ ಅಂದ್ಬಿಟ್ಟು ಅಲ್ಲ, ಅನುಭವದ ಮಾತುಗಳೇ ಹೇಳ್ತಾ ಇದ್ದೀನಿ ನಾನು ಅಂತ. ಮಹಾತ್ಮರೆಲ್ಲ ದರ್ಶನ ಕೊಡ್ತಾ ಇರ್ತಾರೆ, ಅದ್ಭುತವಾಗಿರ್ತಕ್ಕಂಥ ಉಪದೇಶಗಳು ಕೊಡ್ತಾ ಇರ್ತಾರೆ, ಆ ಸೌಭಾಗ್ಯ ನಮ್ದಾಗಿರುತ್ತೆ. ಆ ರೀತಿಯಲ್ಲಿ ವಿಶೇಷವಾಗಿ ಶ್ರವಣ, ಇನ್ನ ಮೂಗು ಗೊತ್ತು ಹೇಳ್ತಾ ಇದ್ದಾರೆ. ಘ್ರಾಣ ಅನ್ಯತಃ, ಇಲ್ಲಿ ಎಲ್ಲ ಕಡೆ ಅನ್ಯತಃ ಅನ್ಯತಃ ಎಂಬುದಕ್ಕೆ ಬೇರೆ ಕಡೆ ಸೆಳೆಯುತ್ತೆ ಅಂದರೆ ಮೂಗು ಇನ್ನೊಂದು ಕಡೆಯಿಂದ ಸೆಳೆಯುತ್ತೆ ಅಂತ ಅರ್ಥ ಮಾತ್ರ ಅಲ್ಲದೆ ಮೂಗು ದೇವರನ್ನ ಬಿಟ್ಟು ಬೇರೊಂದು ಕಡೆಗೆ ಸೆಳೆಯುತ್ತೆ. ಎಲ್ಲ ಇಂದ್ರಿಯಗಳು ದೇವರ ಕಡೆಗೆ ಹೋಗದೆ ಬೇರೆ ಕಡೆಗೆ ಸೆಳೆಯುತ್ತೆ. ಯಾರನ್ನ? ಇವನನ್ನ. ಇನ್ನ ಮೂಗಿನ ಕಾರ್ಯ ಗೊತ್ತು, ಹೌದಲ್ವೇ? ಎಷ್ಟು ಅದರ ಪ್ರಭಾವ ಅಂದರೆ, ಜಪ ಮಾಡತಾ ಇದ್ರು ಪೂಜಾ ಮಾಡತಾ ಇದ್ರು ಥಟ್ಟನೆ ಮೂಗಿನ ಕಾರ್ಯ ಆಗ್ತಾ ಇರುತ್ತೆ. ತೀವ್ರವಾಗಿ ಜಪ ಮಾಡತಾ ಇರ್ತಾರೆ, ಇರ್ತೀವಿ ಅಲ್ಲಿ ಮನೆಯಲ್ಲಿ ಅಡಿಗಿಟ್ಟಿರ್ತಾರೆ, ಅನ್ನವೋ ಯಾವುದೋ ಹೊತ್ತೋಗ್ತಾ ಇರುತ್ತೆ, ಬುಡ ಹೊತ್ತುತ್ತಾ ಇರುತ್ತೆ, ಆ ವಾಸನೆ ಬರ್ತಾ ಇರುತ್ತೆ, ಹೌದಲ್ವೇ? ಕೂಡಲೇ ಜಪದಲ್ಲಿದ್ದವ್ರು ಹೇಳ್ತಾರೆ, ಅದು ನೋಡೇನೋ ಅದು ಹೊತ್ತೋಗ್ತಾ ಇದೆ ಅಂತ. ಅವರು ಕೂಡಲೇ ಅವರು ಕಾದುಕೊಂಡಿರ್ತಾರೆ. ಸಾಮಾನ್ಯವಾಗಿ ಇವೆಲ್ಲ ಮನೆಗಳು ನಡೆಯೋದು, ನೀವು ಜಪ ಮಾಡ್ರಿ ಇಲ್ಲೇ ಯಾಕೆ ನಿಮ್ಮ ಮನಸ್ಸು, ದೇವರ ಕಡೆ ಇಡ್ರಿ ಅಂತ ಅವರು ಉಪದೇಶ ಕೊಡ್ತಿರ್ತಾರೆ. ಹೌದಲ್ವೋ? ಈ ರೀತಿ ಯಾವುದು ವಿಶೇಷ ಘ್ರಾಣ ಅದು ಕೂಡ ಸೆಳೆಯುತ್ತಾ ಬರುತ್ತೆ, ಏಕಾದಶಿ ವಿಶೇಷವಾಗಿ ಸೆಳೆಯುತ್ತೆ. ಹೌದಲ್ವೋ? ಘ್ರಾಣ ಅನ್ಯತಃ ಇನ್ನ ಚಪಲ ದೃಕ್, ಈ ಎಲ್ಲೂ ಚಪಲ ಎಂಬ ಶಬ್ದ ಹಾಕಿಲ್ಲ, ದೃಷ್ಟಿಗೆ ಮಾತ್ರ ಚಪಲ ಅಂದ್ರು. ಯಾಕೆ? ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಓಡಾಡ್ತಾನೆ ಇರುತ್ತೆ ಕಣ್ಣು, ನೋಡಿ ಕಾನ್ಸ್ಟೆಂಟ್ ಆಗಿರಲ್ಲ, ಚಪಲವಾದ ಅದೃಕ್ಕು ಅಲ್ಲ. ಕಣ್ಣು ಚಪಲ ಆಗ್ಲಿಕ್ಕೆ ಕಾರಣ ಬೇಕಷ್ಟೆ. ಇಲ್ಲಿ ನೋಡಿ, ಕಣ್ಣಿನ ಚಾಪಲ್ಯ ಚಪಲವಾಗಿರೋದು ಅಂದ್ರೆ ಹಾಗು ಹೀಗ ಹಾಗೆ ಹೀಗೆ ಹಾಗೆ ಹೀಗೆ ಆಸೆಯಿಂದ ನೋಡೋದಿದೆಯಲ್ಲ, ಅದನ್ನ ಬೇಡ ಅಂದಿಲ್ಲ. ಅದು ಈ ಹೊರಗಿನ ವಿಷಯಗಳ ಕಡೆಗೆ ಕಣ್ಣು ಚಪಲವಾಗಿರೋದು ಬೇಡ ಅಂದ್ರು. ಅಲ್ರಿ, ಕಣ್ಣು ಚಪಲ ಆಗಿರೋದೇ ಬೇಡ, ಕಲ್ ತಗೊಂಡು ಕೊಟ್ಬಿಟ್ರೆ ಆಯ್ತಲ್ಲ. ಅಲ್ಲೋ, ದೇವ್ರು ಕಣ್ಣು ಕೊಟ್ಟದ್ದೇ ಒಳ್ಳೇದು, ಅದರ ಚಾಪಲ್ಯ ಅಂದ್ರೆ ಆಚೆ ಈಚೆ ಆಚೆ ಈಚೆ ಇರುತ್ತಲ್ಲ, ಎಷ್ಟು ಚೆನ್ನಾಗಿದೆ ನೋಡು ಅವನು. ಅಲ್ಲ, ಅದರಿಂದ ಬಿದ್ದಿದ್ದೀವಿ ಸಂಸಾರದಲ್ಲಿ. ಇಲ್ಲ, ಅದಕ್ಕೆ ಸಬ್ಜೆಕ್ಟ್ ಬೇರೆ ಕೊಟ್ರೆ ಕಣ್ಣಿಂದ ಅದ್ಭುತ ವ್ಯಾಪಾರ ಆಗುತ್ತೆ. ಏನದು? ಕಣ್ಣಿಗೆ ಚಾಪಲ್ಯ ಇದಲ್ಲ, ಕಣ್ಣನ್ನ ಕೇಳೋಣ. ನೀನು ಒಂದು ಕಣ್ಣು ಎಲ್ಲಲ್ಲಿ ಹಾಕಿ, ನನ್ನ ಸ್ವಭಾವ. ಹೌದಾ? ಹಾಗಾದರೆ ದೇವರ ಕಡೆ ಕಳಿಸೋಣ. ದೇವರ ಪ್ರತಿಮೆಗಳ ದರ್ಶನ, ರೂಪಗಳ ದರ್ಶನ, ಸಾಲಿಗ್ರಾಮಗಳ ದರ್ಶನ, ಅದು ನೋಡಬೇಕು ಅಂತ ತಲೆಗೆ ಬಂದ ಕೂಡಲೇ ಕಣ್ಣು ನೋಡಿ, ಮೂರು ಸ್ವಾಮಿಗಳು ಇರ್ತಾರೆ, ಮೂರು ಜನ, ಮೂರು ಜನ ಏಕಕಾಲದಲ್ಲಿ ಪೀಠ ಹಾಕಿರ್ತಾರೆ. ಅವಾಗ ಕಣ್ಣಿಗೆ ಆಸಕ್ತಿ ಬೇರೆ ಕಡೆ ಇರಲ್ಲ, ಅಲ್ಲಿ ಮೂಲರಾಮ್ ದೇವರು, ಇಲ್ಲಿ ಮೂಲ ಗೋಪಾಲಕೃಷ್ಣ, ಅಲ್ಲಿ ಮೂಲ ಗೋಪಿನಾಥ, ಇನ್ನು ಇನ್ಯಾರು ಇದ್ದಾರೆ, ಅವರು ಇವರು ಒಂದೆಲ್ಲ ನೋಡ್ತಾ ಅಲ್ಲಿ ನೋಡಿ ಇಲ್ಲಿ ನೋಡಿ ಅಲ್ಲಿ ಓಡಿ ಹೋಗಿ ಆ ಪಕ್ಕದಿಂದ ಹೀಗೆ ಬಗ್ಗಿ, ಕೆಲವರು ವಿಚಿತ್ರವಾಗಿ ನೋಡೋದಲ್ಲೂ ಕೂಡ ಅವರವರ ಅಂದ್ರೆ ನನಗಿಷ್ಟು ಈ ಮಠದಲ್ಲಿ ಪ್ರಾಧಾನ್ಯತೆ ಇದೆ ಅಂತ ದರ್ಶನ ಮಾಡುವುದರಲ್ಲೇ ಪ್ರಾಧಾನ್ಯತೆಯನ್ನು ತೋರಿಸ್ತಾ ಇರ್ತಾರೆ. ಆ ಮಡಿ ಉಟ್ಕೊಂಡು ಹೋಗಿರ್ತಾರೆ, ಇನ್ನು ಸ್ವಾಮಿಗಳ ಮೇಲೆ ಬೀಳೋದೊಂದೇ ಕಡಿಮೆ. ಆ ಪಕ್ಕದಲ್ಲಿ ಹೀಗೆ ದರ್ಶನ, ಪಕ್ಕದಲ್ಲಿದ್ದವರ ಯಾರು ಮನುಷ್ಯರು ಅಲ್ವೋ, ಹಿಂದೆ ಇದ್ದವರು, ಆ ದರ್ಶನ ಮಾಡಿ ಅಪ್ಪಾ ದೇವರನ್ನು ನೋಡಿ. ಹೌದಲ್ವ? ಅದ್ಭುತವಾದ ದರ್ಶನಗಳು ಕೂತವರಿಗೆಲ್ಲ ಇವರ ದರ್ಶನ ಅಂತ ಇರುತ್ತೆ. ಇಂಥ ದರ್ಶನ ಮಾಡ್ತಿರ್ತಾರೆ. ಆಸಕ್ತಿ ಇಲ್ಲಿ ಒಂದೇ ಹಾಲಲ್ಲಿ ಸ್ಟೇಜ್ ಅಲ್ಲಿ ಹಾಕಿರ್ತಾರೆ, ಇಲ್ಲಿ ದೇವರನ್ನು ನೋಡ್ತಾರೆ, ಅಷ್ಟೊಳಕ್ಕೆ ತಲೆಯಲ್ಲಿ ಕಿತ್ತತ್ತೆ ಏನಂತ, ಆ ದೇವರನ್ನು ನೋಡೋಣ. ಅಲ್ಲಿ ಓಡೋಗ್ತಾರೆ, ಆ ಪೀಠದ ಹತ್ರ ಹತ್ತಿರ ಫೋಕಸ್ ಆಗಿ ನೋಡಬೇಕು. ಇನ್ನು ಮಧ್ಯಕ್ಕೆ ಹೇಗೆ ಬರಬೇಕು ಅರ್ಥ ಆಗಲ್ಲ ಅವರಿಗೆ. ಅದಕ್ಕೆ ಎರಡೂ ಪೀಠಗಳ ಮಧ್ಯೆ ಮಡಿಮಡಿಯಾಗಿ ತಂಬಿ ಹಿಡ್ಕೊಂಡು ಹಾರ್ಕೊಂತ ಹಾರ್ಕೊಂತ ಬಂದು ಈ ಮಧ್ಯಪೀಠವನ್ನು ನೋಡಿ ಜನ್ಮ ಸಾರ್ಥಕ ಮಾಡಿಕೊಂಡು ಎಲ್ಲರಿಗೂ ದರ್ಶನ ಕೊಟ್ಟು ಹೋಗ್ತಿರ್ತಾರೆ. ಇನ್ನು ಕೂತವರಂತೂ ಅವರಿಗೆ ಕದಲಿಕ್ಕಿರಲ್ಲ, ಅದಕ್ಕೆ ಕಣ್ಣು ಒಂದ್ಸಲ ಅಲ್ಲಿ ನೋಡ್ತಾರೆ, ಒಂದ್ಸಲ ಇಲ್ಲಿ ನೋಡ್ತಾರೆ, ಒಂದ್ಸಲ ಅಲ್ಲಿ ನೋಡ್ತಾರೆ, ಇಲ್ಲಿ ನೋಡ್ತಾರೆ. ಹಾ, ಸಾರ್ಥ ಹೇಗಾದ್ರೂ ಮಾಡ್ಕೊಳ್ಳಿ, ಕಣ್ಣಿನ ಚಾಪಲ್ಯ ಸಾರ್ಥಕ ಆಯ್ತಲ್ಲ. ಕಣ್ಣು ಚಪಲ, ಅಲ್ಲಿ ನೋಡ್ಲ ಇಲ್ಲಿ ನೋಡ್ಲ ಅಂತ ಕಣ್ಣಿನ ಚಾಪಲ್ಯ ಇದೆಲ್ಲ, ಅದು ಎಲ್ಲಿ ಹೋಯ್ತು? ಅಲ್ಲಿ ದೇವರನ್ನು ನೋಡೋದ್ರಲ್ಲಿ ಇಲ್ಲಿ ದೇವರನ್ನು ನೋಡೋದ್ರಲ್ಲೇ ಆಯ್ತು. ಹೌದಲ್ವೇ? ಅಲ್ಲೂ ಇರುತ್ತೆ ಏನು ಅಂತ ಕಣ್ಣಿನ ಚಾಪಲ್ಯ. ಅವರು ಮಡಿ ಜಾಸ್ತಿ, ಇವರು ಮಡಿ ಕಡಿಮೆ, ಅವರು ನೀರು ಹಿಂಗ್ ಬಳಸಿದ್ರು, ಇವರು ಇದು ನೀರು ತೊಳೆದ್ರು, ಅವರ ಬಟ್ಟೆ ಮುಟ್ರು, ದೇವರನ್ನ ನೋಡೋದಿರಲ್ಲ. ಈ ಮಡಿ ಆಚಾರವನ್ನ ನೋಡೋದ್ರೊಳಗೆ ಕಣ್ಣು ಚಪಲ ಆಗ್ತಾ ಇರುತ್ತೆ. ಒಟ್ಟಾರೆ ಚಪಲ ದೃಕ್. ನಂತರ ಕ್ವಚ ಕರ್ಮಶಕ್ತಿ, ಇನ್ನ ಇದು ಜ್ಞಾನೇಂದ್ರಿಯಗಳನ್ನ ಕುರಿತು ಹೇಳಿ, ಕರ್ಮೇಂದ್ರಿಯಗಳಂತೂ ಸೆಳೆದು ಬಿಡ್ತಾ ಇರುತ್ತೆ. ಯಾವುದು? ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ ಅಂತ ಈ ವಿಶೇಷ. ಅದರಲ್ಲಿ ಉಪಸ್ಥೇಂದ್ರಿಯ ತಗೊಂಡ್ರು, ಉಪಸ್ಥೇಂದ್ರಿಯ ತಗೊಂಡ್ರು. ಉಪಸ್ಥೇಂದ್ರಿಯದ್ದು ಎರಡು ವ್ಯಾಪಾರ. ಅಲ್ಲಿ ಜ್ಞಾನೇಂದ್ರಿಯದ್ದು ಉಪಸ್ಥೇಂದ್ರಿಯದ್ದು ಒಂದು ವ್ಯಾಪಾರ, ಮೈಥುನಾದಿಗಳು ಅದು ಮೊದಲು ಹೇಳಿದ್ರು. ಏನು? ಶಿಷ್ಣ ಅಂತ ಶಬ್ದದಿಂದ ಉಪಸ್ಥ ಅಂತ ತಗೊಂಡಾಗ ಮೂತ್ರಾದಿ ವ್ಯಾಪಾರಗಳು ಅದು ಒಂದು ಕಡೆ ಸೆಳೆಯುತ್ತಾ ಇರುತ್ತೆ. ಮಲ ಇಂದ್ರಿಯ, ಅದರದ್ದು ತೊಂದರೆಗಳಿರುತ್ತೆ, ಬಹಳ ತೊಂದರೆಗಳಿರುತ್ತೆ. ಬಹಳ ಜನಕ್ಕೆ ಊಟ ಮಾಡಿರ್ತಾರೆ, ನಿದ್ದೆ ಸರಿಗಿರಲ್ಲ, ಜೀರ್ಣ ಆಗಿರಲ್ಲ, ಬೆಳಿಗ್ಗೆ ಬಹಿರ್ದೇಶಕ್ಕೆ ಹೋಗಿರಲ್ಲ, ಬರಲ್ಲ ಹೊರಕ್ಕದು. ಏನು ಬ್ರಹ್ಮ ಪ್ರಯತ್ನ ಮಾಡ್ತಿರ್ತಾರೆ, ಒಳಗಿಂದು ಹೊರಗೆ ಬರುವುದು ಇಲ್ಲ. ನಮಗೆ ಹೇಗೆ ಅಪರೋಕ್ಷ ಜ್ಞಾನ ಬರಲ್ಲ ಮತ್ತು ಹಾಗೆ ಹೊಟ್ಟೆಯಲ್ಲಿ ಇದ್ದು ಹೊರಗೆ ಬರುವುದೇ ಹೌದು. ಸಹಜವಾಗಿ ಬಹಳ ಜನ ತೊಂದರೆ ಆಗ್ತಾ ಇರುತ್ತೆ, ಅದೊಂದು ದೇವರು ಕೊಟ್ಟ ಭಾಗ್ಯ. ಸಹಜವಾಗಿ ಬೆಳಿಗ್ಗೆ ಎಲ್ಲ ಬಹಿರ್ದೇಶಕ್ಕೆ ಹೋದರೆ ಅದು ಬಹಳ ವಿಶೇಷ, ಅದು ಹೊಟ್ಟೆಯಲ್ಲೇ ಇರುತ್ತೆ. ಎಲ್ಲ ಪ್ರಯತ್ನ ಮಾಡ್ತಿರ್ತಾರೆ, ಆಗಿರಲ್ಲ. ಹಾಗೆ ಇಟ್ಟುಕೊಂಡು ದೇವರ ಕಾರ್ಯಗಳು ಮಾಡಬಾರದು, ಬೇರೆ ನಿರ್ವಾಹ ಇಲ್ಲ, ದೇವಾಂತ ಹೋಗಿ ಹಾಗೇ ಪಾಪ ಮಾಡ್ತಿರ್ತಾರೆ. ಆ ಮಾಡಲಿಕ್ಕೆ ಕೂತಾಗ ಆಗ ಅಲಾರಂ ಹೊಡೆಯುತ್ತೆ. ದೇವರ ಪೂಜೆ ಕೂತಿರ್ತಾರೆ, ಜಪ ಮಾಡ್ತಿರ್ತಾರೆ, ಅರ್ಧ ಅಭಿಷೇಕ ಮಾಡ್ತಿರ್ತಾರೆ, ಇದು ಯಾವುದು ವಿಶೇಷವಾಗಿರತಕ್ಕಂಥ ಮಲಯೇಂದ್ರಿಯ ಪಾಯು. ನೋಡಪ್ಪ ಸ್ವಲ್ಪ ನಡಿ ಹೋಗೋಣ. ಅಯ್ಯೋ ರಾಮ, ಈಗ ಹೋದರೆ ಪುನಃ ಮತ್ತ ಮೃತ್ತಿಕಾ ಶೌಚ ಎಲ್ಲ ಮಾಡಿಕೊಂಡು ಮತ್ತ ತಣ್ಣೀರು ಹೊಯ್ಕೊಂಡು ಮತ್ತ ಒಣಗಿಸಿದ ಬಟ್ಟೆ ಇರಲ್ಲ, ಏನಿರಲ್ಲ, ಈ ಅವಸ್ಥೆ ಎಲ್ಲಿಂದ ಬಂತಪ್ಪ ಅಂತ. ಅದಕ್ಕೆ ಈ ರೀತಿಯಾಗಿ ಗೇಹ ಪತಿಮ್ಲು ನಂತಿ ಬಹ್ವ್ಯ ಸಪತ್ನ ಇವ, ಅನೇಕ ಜನ ಹೆಂಡತಿಯರು ಇದ್ದಂಥ ಗೃಹಪತಿಯನ್ನ ಎಲ್ಲ ವಿಶೇಷವಾಗಿರತಕ್ಕಂಥ ಇಲ್ಲಿ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಸೆಳೆಯುತ್ತಾರೋ ಇಲ್ಲಿ ಶತ್ರುಗಳು ಅಥವಾ ಪತ್ನಿಯರು ಎಲ್ಲವನ್ನು ತಗೊಳ್ತಾ ಇದ್ದಾರೆ. ವಿಶೇಷವಾಗಿರತಕ್ಕಂಥದ್ದು ತುಂಬಾ ಜನ ಶತ್ರುಗಳಿದ್ದವರು ಅವರನ್ನು ಹೇಗೆ ಸೆಳೆಯುತ್ತಾರೋ. ಸಪತ್ನಿ ಅಂತ ಹೇಳಿದರೆ ಇಲ್ಲಿ ಹೆಣ್ಣು ಮಕ್ಕಳು, ಅದರರ್ಥ ಇನ್ನೊಂದು ಹೇಳ್ತಾರೆ ಶತ್ರುಗಳು ಅಂತ ಹೇಳ್ತಾ ಇದ್ದಾರೆ. ಆದರೆ ತುಂಬಾ ಜನ ಹೆಣ್ಣು ಸಂದಂದು ವಿಶೇಷವಾದ ಹೆಂಡತಿಯರಿದ್ದರೆ ಎಲ್ಲರೂ ನನ್ನ ಹತ್ರ ಬರಬೇಕು, ನನ್ನ ಹತ್ರ ಬರಬೇಕು ಊಟಕ್ಕೆ ಅಂತ ಎಲ್ಲರೂ ಸೆಳಿತಾರೋ, ಹಾಗೆ ಇಂದ್ರಿಯಗಳೆಲ್ಲ ಇವನನ್ನ ಸೆಳೆದು ಬಿಡುತ್ತೆ. ಇನ್ನು ಒಳಗಿನ ವಿಷಯವನ್ನು ನಾಳೆ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಇನ್ನು 2 ನಿಮಿಷಕ್ಕೆ ಶ್ರೀನಿವಾಸ ಕಲ್ಯಾಣ ಶುರು ಆಗುತ್ತೆ.